ಮೇಲೆ ಗೋಮಯದೇ ಬಂದ ಲೇಯರ್ ಬರುತ್ತೆ ಮೇಲೆ ಉಪಲೇಪನ, ಗೊತ್ತಾಯ್ತಾ? ಒಂದು ಕೋಟಿಂಗ್ ಕೊಟ್ಟಾಗ ಕೊಡ್ತಾರೆ ನೆಲಕ್ಕೆ. ವರ್ಷಾಣಿ ದಿವಿತ, ಅದು ಪ್ರತಿಯೊಂದಕ್ಕೂ ಪುಣ್ಯ. ದೇವ್ರ ಪೂಜೆ ಮಾಡಿದ್ದಕ್ಕೆ ಅಷ್ಟೇ ಪುಣ್ಯ ಅಲ್ಲ, ದೇವ್ರ ಪೂಜೆ ಮಾಡಿಕೊಳ್ಳೋ ಸಿದ್ಧತೆ ಮಾಡಿಕೊಳ್ಳೋದಕ್ಕೂ ಏನಿದೆ ಪುಣ್ಯ ಇದೆ. ಸಿದ್ಧತೆಗೂ ಕೂಡ ಭಾರಿ ಪುಣ್ಯ ಇರೋದ್ರಿಂದ, ಯಾರು ದೇವ್ರ ಮನೆ ಇಟ್ಕೊಂಡಿಲ್ಲ, ದೇವ್ರ ಪೂಜೆ ಇಟ್ಕೊಂಡಿಲ್ಲ, ಅವ್ರು ಎಷ್ಟು ಮಿಸ್ ಮಾಡ್ಕೋತಾರೆ. ಇವಿಷ್ಟು ಭಾಗ ಮಿಸ್ ಆಗ್ತಾ ಇದ್ರಿಂದ ಹೊರಟೋಯ್ತು. ಇದರಲ್ಲಿ ಅರ್ಧ ಭಾಗ ಮನೆಯವರು ಮಾಡಿಬಿಡೋದ್ರಿಂದ ಅವ್ರು ದೇವ್ರ ಪೂಜೆ ಮಾಡಿದಷ್ಟು ಪುಣ್ಯ ಬಂತಾಗ ಎಲ್ಲ ಅರಿ ಮಾಡಿಕೊಡೋದ್ರಲ್ಲ ಏನು ಸೇರ್ಕೊಂಡ್ಬಿಟ್ಟಿದೆ ಈಗಾಗಲೇ. ದೇವ್ರ ಪೂಜೆ ಕೆಲವು ಅಂಗಗಳು ಮಾಡೋಕ್ಕೆ ಬರುತ್ತಾಗ, ಅದರಿಂದ ಅದು ಮಾಡಲಿಲ್ಲ, ನಮಗೆ ದೇವ್ರ ಪೂಜೆ ಮಾಡೋ ಅವಕಾಶ ಇಲ್ಲ ಅಂತ ಹೇಳ್ಕೊಳ್ಳೋಕೆ ಕಾರಣ ಇಲ್ಲ. ಈ ಭಾ ಅದು ಇಷ್ಟು ಎರಡು ಮಾಡಿದ್ರೆ ಬೇಗ ಬೇಗ ಆಗುತ್ತೆ, ಹೆಚ್ಚು ಚೆನ್ನಾಗಾಗುತ್ತೆ. ಆದ್ದರಿಂದ ಅದು ತುಂಬ ಜನಕ್ಕೆ ಅದಿಲ್ಲ, ಅವಕಾಶ ಕೊಟ್ಟಿಲ್ಲ ಅಂತ ಬೇಕೋತಾ ಇರ್ತಾರೆ. ಕೊಟ್ಟ ಅವಕಾಶ ಉಪಯೋಗಿಸೋದು ಬಿಟ್ಟುಬಿಟ್ಟು ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಸರಿಯಲ್ಲ. ಉಪಲೇಪದಂತೆ ತತ್ರ ಇವ ಗೃಹೀತ್ವಾ ಗೋಮಯಂ ಸ್ವಚ್ಛಸ್ಥಾನೇ ವ ಪತಿತಂ ದ್ವಿಜ ಉಪರಿ ಯಥಚ್ಚ ಸಂತ್ಯಜ್ಯ. ಗೋಮಯ ತರಬೇಕು, ಸುಮ್ಸನ್ನು ತರಬೇಡಿ, ಸ್ವಚ್ಛ ಸ್ಥಾನದಲ್ಲಿ ಬಿದ್ದಿರಬೇಕು. ಆ ಬಿದ್ದಿರ ಪಾರಿಜಾತ ಹೂ ತರ್ತಾರೆ, ಕೆಳಗೆ ಬಿದ್ದಿ ತರಬಹುದು ನಿಜ, ಆದರೆ ಕೆಳಗೆ ಗಲೀಜಿದ್ರೆ ತರ್ಕೊಡ್ದಾಗ. ಮೊದಲೇ ಏನು ಮಾಡಿರ್ಬೇಕು, ಪಾರಿಜಾತ ಹೂ ಹಾಕಿರೋರು ರಾತ್ರಿ ಕ್ಲೀನ್ ಮಾಡಿ, ಎಲ್ಲ ಕ್ಲೀನ್ ಮಾಡಿ ಗೋಮಯ ಹಾಗೆ ಸಾರಿಸಿಬಿಟ್ಟಿರ್ಬೇಕು. ಬೆಳಿಗ್ಗೆ ಬಿದ್ದ ಕರೆಕ್ಟಾಗಿ ಬಿದ್ದಿರೋದು, ಅದು ಬಿಟ್ಬಿಟ್ಟು ಕೊಳಕ್ಕೆ ಹೇಗೂ ಬಿದ್ದಿ ತೊಗೋಬೋದು ಅಂತ ಹೇಳಿದ್ದಾರೆ ಅಂತೇಳಿ ಕೆಟ್ಟ ಅದ್ರ ಬಿದ್ದ ಬರೋದಿಲ್ಲ. ಸ್ವಚ್ಛ ಸ್ಥಾನೆ ಅದಕ್ಕೆ ಹೇಳಿದ್ದು, ರೋಡ್ ಎಷ್ಟು ಗಲೀಜಿತ್ತು ನೋಡ್ಬೇಕು, ಅದು ಗಲೀಜಿದ್ರೆ ತೊಳಕ್ಕೆ ಹೋಗ್ಬಾರ್ದು. ಅದು ಗೋಮಯ ಆಗಿದ್ದರೂ ಕೂಡ ನಿಷಿದ್ಧ ಹೇಳಿಲ್ಲ. ಪತಿತನ ಕಪಾಲದೊಳು ಭಾಗೀರಥೆ ಜಲವಿರೆ ಪೇಯವೆನಿಪದೆ ಗಂಗಾ ತದ್ದಿದ್ದೇನೆ ಅಂತ ಕೊಡ್ತಾನೆ. ಯಾವುದರಲ್ಲಿ ಪತಿತನ ಕಪಾಲದೊಳು ಏನು ಮಾಡಬೇಕಾಗ, ಬಿಸಾಕ್ಬಿಡ್ಬೇಕು. ಗಂಗಾ ಆಗಿದ್ದರೂ ಕೂಡ ಸಂಪರ್ಕ ಯಾವುದಕ್ಕೆ ಬಂದಿದೆ ಅದರದೀಗ, ಕಪಾಲ ಮೊದಲೇ ಕಪಾಲ. ಅವನು ಪತಿತನ ಕಪಾಲ ಬೇರೆ, ಬರೀ ಕಪಾಲ ಅಂತ ಯಾಕೆ ಅನ್ನಲಿಲ್ಲ ಅಂದರೆ ಗೀತಾ ಮಾತಿನಲ್ಲಿ ಬರುತ್ತೆ. ಯಾರೋ ಒಬ್ಬ ಋಷಿ ಇದ್ದ, ಭಗವದ್ಗೀತೆ ಪ್ರತಿನಿತ್ಯ ಹೇಳ್ತಿದ್ದ, ಸತ್ತೋದ, ಅವನ ತಲೆ ಬುರುಡೆ ಇತ್ತು, ತಲೆ ಬುರುಡೆ ಯಾರೋ ಮಳೆ ಬಂದು ನೀರು ನಿಂತಿತ್ತು, ಒಂದು ಪಾಪ ಮಾಡಿದ ವ್ಯಕ್ತಿ ಒಂದು ಹದ್ದಾಗಿ ಹುಟ್ಟಿದ್ದ, ಗಿಳಿಯಾಗಿ ಹುಟ್ಟಿದ್ದ, ಅದು ಹದ್ದು ಹೊಡಿತು, ಆ ಗಿಳಿ ಬಂದು ಅದರಲ್ಲಿ ಬಿತ್ತು, ತಕ್ಷಣ ಅವ್ರ ಸದ್ಗತಿ ಹೋಗಿಬಿಟ್ಟ. ಯಾಕೆ ಪುತ್ತಿದ್ದರ ಕಪಾಲ ಅಲ್ಲ, ಯಾರ ಕಪಾಲ ಅದು? ಭಗವದ್ಗೀತೆ ಸಿದ್ಧರಾಗಿತ್ತು. ಅದೇ ಅಗಸ್ತ್ಯ ಬರೆದಿದ್ದ ನದಿ ಚಿಬರಿಗಳ ಅಸ್ಥಿಗಳು ಯಾರು ಮೈಲಿಗೆ ಕಪಾಲ ಅಂತ ಏನು ಮಾಡಿ ಪತಿತರ ಕಪಾಲ ಅಂತ ಹೇಳ್ಬಿಟ್ರು ಅದಕ್ಕೆ. ಸೊ ಸ್ವಚ್ಛ ಸ್ಥಳ ಅಂತ ಹೇಳೋದಕ್ಕೆ ಆ ವ್ಯವಸ್ಥೆ ಇಲ್ಲದ್ರೆ ಬರೀ ಕಪಾಲ ಅಂತಿದ್ರೆ ಅತಿವ್ಯಾಪ್ತಿ ಬರೋದು. ಅಲ್ಲಿ ಯಾಕೆ ಮಾಡ್ತಿದ್ದೆ, ಹೇಗಿದ್ದರೆ ನೀವೀಗ ಅದು ಮಡಿ ಬಂದಿಲ್ಲ ಅದು ಅಂತ ಕೇಳ್ತಾ. ಗೃಹೀತ್ವಾ ಗೋಮಯಂ ಗಚ್ಚ ಸ್ಥಾನೇ ವಾ ಪತಿತಂ ದ್ವಿಜ ಉಪರಿ ಯಧಶ್ಚ ಸಂತ್ಯಜ್ಯ. ಮೇಲಿನ ಭಾಗ ತೆಗೆದು ಬಿಡಬೇಕು, ಕೆಳಗಿನ ಭಾಗವನ್ನು ತೆಗಿಬೇಕು. ಯಾಕೆ ಕೆಳಗಿನ ಭಾಗ ಆ ಭೂಮಿ ಸ್ಪರ್ಶವಾಗಿರುತ್ತೆ, ಆದ್ದರಿಂದ ಅದು ಕೆಟ್ಟೋಗಿರುತ್ತೆ, ತೆಗೆದು ಬಿಡಬೇಕು. ಮೇಲಿನ ಭಾಗ ಬಂದಿರ್ತೀವಿ ಅಲ್ಲ, ಹಣ್ಣು ಹೆಚ್ಕೊಂಡು ಬ್ಯಾರಿ ಇಟ್ಕೊಂಡು ಮಾರ್ತಿರ್ತಾರೆ, ಎಷ್ಟು ಕೆಟ್ಟದಾಗಿರುತ್ತೆ ಆಶ್ರಯ ಮಾಡಿ. ಗಾಳಿ ಬೀಸಿ ಕೆಟ್ಟ ಹಾಳಾಗೋಗಿರೋದೆಲ್ಲ ಹಣ್ಣುಗಳೆಲ್ಲ ಹೆಚ್ಚಿಟ್ಟು ಬಿಡ್ತಾರಲ್ಲ, ಏನಾಗಿ ಗಾಳಿ ತಳ್ಕೊತಾ ಹೋಗ್ತಿರ್ತಾರೆ. ಅದು ತಿಂದರೆ ಏನಾಗಬೇಕು, ಎಷ್ಟು ದೋಷ ಇರುತ್ತೆ ಅದರಲ್ಲಿ, ಅದು ಮೇಲಿಂದ ತೆಗೀರಿ ಅಂತ ಹೇಳ್ತಾರೆ. ಇದೇನು ಲೇಪನ ಮಾಡ್ತಕ್ಕಂಥ ಗೋಮಯ ಕೂಡ ಎಷ್ಟಿರಬೇಕು, ಅಷ್ಟು ಶುದ್ಧ ಇರಬೇಕು. ಮುಂದೆ ಪ್ರತ್ಯಗ್ರಂ, ಪ್ರತ್ಯಗ್ರಂ ಅಂದರೆ ಹಳೆಯತ್ತಾಗಬಾರ್ದು, ಫ್ರೆಶ್ ಇರಬೇಕು ಅದು. ಪ್ರತ್ಯಗ್ರಂ ಜಂತು ವರ್ಜಿತ ಮುಡಗಳ ಇರಕೂಡ್ದು, ಕ್ರಿಮಿಗಳು ಇರಕೂಡ್ದು. ಶ್ರೀಮತ್ಯಾಯತನೇ ವಿಷ್ಣು ಯಹ್ ಕುರ್ಯಾದ್ ಉಪಲೇಪನಂ, ಆ ಥರದೇ ಒಂದು ಆಲ್ಟ್ ಅದು ಅಂತ ತಂದುಬಿಟ್ಟು ಉಪಲೇಪನವನ್ನು ಮಾಡಬೇಕು. ಅವನಿಗೆ ಎಷ್ಟು ಪುಣ್ಯ ಬರುತ್ತೆ, ಅಗ್ನಿಷ್ಠೋಮಂತೂ ಪಕ್ಷೇಣ, ಹದಿನೇಸ್ ಮಾಡಿದರೆ ಅಗ್ನಿಷ್ಠೋಮ ಯಾಗ ಮಾಡಿದ ಫಲ, ವಾಜಪೇಯಂತೂ ಮಾಸತ ತಿಂಗಳು ಮಾಡಿದರೆ ವಾಜಪೇಯ ಯಾಗ ಮಾಡಿದ ಫಲ, ಸಂವತ್ಸರೇಣ ಅಶ್ವಮೇಧಂ ಒಂದು ವರ್ಷ ಮಾಡಿದರೆ ಅಶ್ವಮೇಧ ಯಾಗದ ಫಲ, ಬರೀ ಸಾರಿಸಿ ಗುಡಿಸಿದ್ದಕ್ಕೆ, ಗುಡಿಸಿ ಸಾರಿಸಿದ್ದಕ್ಕೆ. ಸಮಾಪ್ನೋತಿ ಉಪಲೇಪನ, ಬರೀ ಉಪಲೇಪನಕ್ಕಿರೋ ಮಹತ್ವ ಅಂದಮೇಲೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಅಂತಾಯ್ತು. ದೇವಾಲಯ ಪ್ರವೇಶ ಪ್ರಕಾರೇ ಸ್ಮೃತಿ, ದೇವಾಲಯದಲ್ಲಿ ಹೇಗೆ ಎಂಟರ್ ಆಗಬೇಕು. ದೇವಾಲಯ ಶಬ್ದಕ್ಕೆ ಎರಡರ್ಥ, ದೇವಸ್ಥಾನ ಅಂತ ಒಂದರ್ಥ, ಮನೆಯ ದೇವ್ರ ಮನೆ ಅಂತ ಇನ್ನೊಂದು. ಪ್ರಶಂ ಪ್ರಕ್ಷಾಲ್ಯ ಪಾದೌ ಹಸ್ತೌ ಚ ಸಮ್ಯಗ್ ಆಚಮನಂ ಚರೇತ್. ಮತ್ತು ಹೊರಗೆ ಸ್ನಾನ ಮಾಡ್ಕೊಂಬಂದಿದ್ದಾನೆ ಈಗ, ಅದು ಒಳಗೆ ಹೋಗಬೇಕೀಗ, ದಾರಿಯಲ್ಲೇ ಇದಾಗಿರುತ್ತೆ. ಆದ್ದರಿಂದ ಎರಡೂ ಕಾಲು ಸಣ್ಣ ತೊಳ್ಕೋಬೇಕು. ಇದೆಲ್ಲ ಪದ್ಯ ವಾರದಲ್ಲಿ ಹಾಗೆ ಇಟ್ಟಿದ್ದಾರೆ. ಹಸ್ತೌ ಚ ಸಮ್ಯಗ್ ಆಚಮನಂ ಚರೇತ್, ಆಚಮನವನ್ನು ಮಾಡಬೇಕು. ತತ್ರದ್ವಾರೇ ಶ್ರೀಯಂನತ್ವ, ಅಲ್ಲಿ ಈ ಒಳಗೆ ಒಳಗೆ ಎಲಿಜಿಬಿಲಿಟಿ ಬಂತವನಿಗೆ. ತತ್ರದ್ವಾರೇ ಶ್ರೀಯಂನತ್ವ, ತದ್ವಾರ ಶ್ರೇಯೈ ನಮಃ ಅಂತ ಹೇಳಿಬಿಟ್ಟು ಜಯ ವಿಜಯ ಬಂತಲ್ಲ, ನಂದ ಸುನಂದ ಬಲ ಪ್ರಬಲ ಕುಂಭದ ಕುಂಭದಾಕ್ಷ ಅವ್ರನ್ನೆಲ್ಲ ನಮಸ್ಕಾರ ಮಾಡಿ ಮತ್ತು ಅವರು ಅನುಮತಿ ತೊಗೊಂಡು ಒಳಗೆ ಹೋಗ್ಬೇಕು. ಪರಮಾತ್ಮ ಎಲ್ಲರ ತಿರುಪತಿಗೆ ಹೋದ ಮಾತು ಜಯ ವಿಜಯ ಇರ್ತಾರೆ ಅಂತ ತಿಳ್ಕೊಬಾರದು. ನಮಗೆ ಕಣ್ಣಿಗೆ ಕಾಣ್ದಾಗ ಏನಿರ್ತಾರೆ, ಪುಣ್ಯ ಜಯ ವಿಜಯ ಪ್ರತಿಭೆ ಮೇಲೆ ಮಾಡಿಟ್ಕೋಬೇಕು, ಕಾರಣ ಏನಿಲ್ಲ, ಅನುಸಂಧಾನ ಮಾಡಿದ್ರೆ ಸಾಕು ಜಯ ವಿಜಯ ಇರ್ತಾರೆ ಅಂತೇಳಿ ಅವ್ರ ಅನುಮತಿ ತೊಗೊಂಡು ಹೋಗ್ಬೇಕು. ನಾಲ್ಕು ದ್ವಾರಗಳು, ನಾಲ್ಕು ದ್ವಾರದಲ್ಲೂ ದ್ವಾರಪಾಲಕರಿದ್ದಾರೆ, ಅದು ಯಾವುದರಲ್ಲೂ ಎಂಟ್ರಿ ತೊಗೊಂಡೋಗ್ಲಿಕ್ಕೆ ಬರೋದಿಲ್ಲ. ಪರ್ಮಿಷನ್, ವಿಥೌಟ್ ಪರ್ಮಿಷನ್ ನೋ ಎಂಟ್ರಿ. ತತ್ರ ದ್ವಾರೇ ಶ್ರೀಯಂ ನತ್ವ ಜಯಂಚ ವಿಜಯಂ ತಥಾ ಬಲಂಚ ಪ್ರಬಲಂಚ ಇತಿ ದ್ವಾರಪಾಲಾಂಶ್ಚ ಪೂಜೆಯೇ. ಜಯ ವಿಜಯ ಬಲ ಪ್ರಬಲ ಚಂಡ ಪ್ರಚಂಡ ಕುಮದ ಕುಮದಾಕ್ಷ, ಇಲ್ಲಿ ಎರಡು ಹೇಳಿದ್ರು ನಾಲ್ಕು ತಿಳ್ಕೊಬೇಕು. ದ್ವಾರಪಾಲಕ ನಮಸ್ಕಾರ ಮಾಡಿ ಹೋಗಬೇಕು. ತದನುಜ್ಞಾಮವಾಪ್ಯಾಥ ತಾಳತ್ರಯಕರೋ ದ್ವಿಜಃ, ಅವರು ಅನುಜ್ಞ ಕೊಟ್ಟರು ಅಂತ ಅರ್ಥ. ನಮಸ್ಕಾರ ಮಾಡಿ ಏನು ಮಾಡ್ತಾರೆ ಅವರು, ಹೋಗಿ ಅಂತ ಕಳಿಸ್ತಾರೆ. ಹೋಗಬೇಕು ದೇವಸ್ಥಾನ ಹೋದ ಮೇಲೆ ಇದೆಲ್ಲ ಕೃತ್ವ ತಾಳತ್ರಯ ಎಂಬುದ ಪದ್ಯವಾಡದ ಹೇಳ್ತಾರೆ. ತಾಳತ್ರಯ ಅಂದ್ರೇನು? ಮೂರು ಸರಿ ಜಪಾಳಿ ಹಾಕಬೇಕು. ಯಾತಕ್ಕೆ ಅಂತ ಕೇಳಿದರೆ ಅಲ್ಲಿ ವಿಘ್ನೋಚ್ಚಾಟನ ಮಾಡಲಿಕ್ಕೆ ಅಂತ ಹೇಳಿದೆ. ವಿಘ್ನೋಚ್ಚಾಟನ ಮಾಡಲಿಕ್ಕೆ, ವಿಘ್ನೋಚ್ಚಾಟನ ಅಂದ್ರೇನು? ವೆರಿ ಸಿಂಪಲ್. ಆ ದೇವ ಹುಡುಗ ಜಿರಳೆಗಳೇ ಓಡಾಡ್ತಿರ್ತವೆ, ಚಪ್ಪ ಇದೇನು ಮಾಡ್ತಾವಲ್ಲ, ಓಡೋಗ್ಬಿಡುತ್ತೆ ಆ ಕಡೆಗೆ ತಕ್ಷಣ. ಅದು ಆ ಕಡೆ ಮೂರು ಸತ್ಯ ಯಾಕೆ ಹಾಕ್ಬೇಕು ಅಂದರೆ, ಮೇಲಿನ ವಿಘ್ನ, ಮಧ್ಯದ ವಿಘ್ನ, ಕೆಳಗಿನ ವಿಘ್ನ, ಅವೆಲ್ಲ ಏನಾಗುತ್ತೆ ಜೋರ ಚಪ್ಪಾಳೆ ಹಾಕಿದ ತಕ್ಷಣ ಎಲ್ಲ ಹೊರಟೋಗ್ಬಿಡುತ್ತೆ ಆ ರೀತಿ. ಆಮೇಲೆ ಮಂತ್ರಗಳು ಬೇರೆ ಇದೆ, ಇದು ಬರೀ ಶಬ್ದದಿಂದನೇ ಹೋಗೋ ಒಂದು ವ್ಯವಸ್ಥೆ ಇದೆ. ಇವತ್ತು ಬರೀ ಬಿಟ್ಟಿದ್ರೇ ಕಂಪ್ಯೂಟರ್ ಟಿ ವಿ ಆನ್ ಆಗ್ತಿರುತ್ತೆ, ಬರೀ ಇಷ್ಟಕ್ಕೇ ಹೊಡಿಬೇಕಾಗಿ, ಮುಂದೆ ಅದು ಬರ್ಬೋದು. ಹೀಗಂದ್ರೆ ಆನ್ ಆಗೋದು, ಹೀಗಂದ್ರೆ ಆಫ್ ಆಗೋದು ಬರ್ತದೆ, ಇದೇ ತಾನೇ ಅಷ್ಟೆ. ಅಲ್ಲಿ ನೀರೇ ಬರುತ್ತೆ ಈಗ ಆ ಥರ ನೀರು ಕೂಡ ಕೆಳಗೆ ಹೋದ್ರೆ ನಿಂತ್ಕೊಂಡು ನೀರು ಬರುತ್ತೆ, ಈ ಕಡೆ ಬಂದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅಲ್ಲಿ ಇದೇ ಇಲ್ಲ, ಆ ಥರ ನೀವು ವಾಟರ್ ಆ ಥರ ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸುಮ್ಮನೆ ಹೋಗೋ ಪ್ರಸಂಗ ಇಲ್ಲ. ಅಷ್ಟು ಮಾಡಿದ್ದಾರೆ ಈಗ. ಸೊ ಇದಕ್ಕೆಲ್ಲ ಎಷ್ಟು ಶಕ್ತಿ ಇದೆ ಆಗ ಕೃತ್ವ ತಾಳತ್ರ ಎಂಬುದ. ಕೆಲವರು ಬ್ಯಾಕ್ಟ್ರಿ ಸೂಕ್ಷ್ಮಗಳೆಲ್ಲ ಅಲ್ಲಿ ಹೊರಟೋಗ್ಬಿಡುತ್ತೆ ಆ ಕಡೆ. ಅದು ಹೇಳಿ, ಈ ಕಡೆ ಮೊದಲು ಜಯ ವಿಜಯ, ಆಮೇಲೆ ಬಲ ಪ್ರಬಲ, ಚಂಡ ಪ್ರಚಂಡ, ಕುಂಭದ ಕುಂಭದಾಕ್ಷ, ಆ ರೀತಿ ಬರ್ತದೆ. ಹೇಳಿದೆ, ನೀವೇ ಹೇಳಿ. ನಮಗಿರೋದೇನು, ನಮ್ಗೆ ಯಾವುದೋ ದೇವ್ರ ಪೂಜೆ ಕೂತ ಕಾಲಕ್ಕೆ ಸಂಧ್ಯಾವನಿ ಮಾಡೋಕ್ಕೆ ದಿಕ್ಕು ನೋಡೋ ಕ್ರಮ ಬೇರೆ, ದೇವ್ರ ಪೂಜೆಗೆ ಆ ರೀತಿ ದಿಕ್ಕು ನೋಡಬಾರದು. ಎದುರು ದೇವ್ರೇರಿ ಕೂತ್ಕೊಂಬಿಟ್ರೆ ಆಗಿರುತ್ತೆ ಅಷ್ಟೇ. ಎದುರಿಗಿರೋದು ಬರಲಿ, ಇದು ಪೂರ್ವ, ಇದು ಪೂರ್ವ. ಈ ಕ್ರಮದಲ್ಲಿ ಮತ್ತೆ ತಗೋಬೇಕೀಗ, ದಕ್ಷಿಣ ಪಶ್ಚಿಮ ಉತ್ತರ ಪೂರ್ವ, ಆಮೇಲೆ ಬಿಡು ದಿಕ್ಕುಗಳೆಲ್ಲ ಹತ್ತಾಡ್ಬಾರ್ದು. ದೇವ್ರ ಪೂಜೆ ಮಾಡಬೇಕಾದ್ರೆ ಬೇರೆ ದಿಕ್ಕು ನೋಡಬೇಕಾಗಿಲ್ಲ, ದೇವ್ರ ಎದುರೇ ಕೂತರೆ ಎದುರಿಗಿರೋದೇ ಪೂರ್ವ ದಿಕ್ಕು. ಊಟಕ್ಕೆ ಕೂತಾಗ ಹಾಗೇನೆ, ಊಟಕ್ಕೆ ಕೂತಾಗ ಇದು ಪೂರ್ವ, ಅದಕ್ಕೆ ಇಲ್ಲಿ ಇದು ಪೂರ್ವ, ಇದು ಪೂರ್ವ ಆದಾಗ ಇದು ಉತ್ತರ, ಇದು ಈಶಾನ್ಯ. ಅದಕ್ಕೆ ಅಲ್ಲಿ ಏನು ಹಾಕ್ತಾರೆ, ಘೃತ ಪಾಯಸ ಎಲ್ಲ ಅಲ್ಲೇ ಹಾಕ್ತಾರೆ. ಕರೆಕ್ಟ್ ಆಪೋಸಿಟ್ ಯಾವುದು ಇದಕ್ಕೆ, ಈಶಾನ್ಯಕ್ಕೆ ಆಪೋಸಿಟ್ ಯಾವುದು, ನೈಋತ್ಯ. ನೈಋತ್ಯಲ್ಲಿ ಏನು ಹಾಕ್ತಾರೆ, ಉಪ್ಪು ಹಾಕ್ತಾರೆ. ಉಪ್ಪಿಗೆ ಅಭಿಮಾನಿ ದೇವತೆ ಯಾರು, ನಿರುತ್ತಿನೇ, ನಿರುತ್ತಿನೇ. ಕರೆ ಆ ದಿಕ್ಕಿನಲ್ಲೇ ಅದು ಹಾಕ್ಬೇಕು. ಅದು ಎಲ್ಲ ಪೂರ್ತಿ ವ್ಯವಸ್ಥೆ ಮಾಡಬೇಕು. ಬಡಿಸೋದ್ರೊಳಗೆ ವಾಸ್ತು ಇದೆ, ವಾಸ್ತು ಪ್ರಕಾರ ಬಡಿಸೋದು. ಇವರು ದರ್ಶನ ಏನು ವಾಸ್ತು ಇಲ್ಲ, ಬಂಡೆ ತಿಂತಾರೆ ಹೋಗ್ಬಿಡ್ತಾರೆ ಅಷ್ಟೇ. ಅದು ಬಡಿಸಿದ ಮೇಲೆ ತಿನ್ಬೇಕು. ಯಜ್ಞ ಅದು ದಕ್ಷಿಣ ದಿಕ್ಕಿ ಊಟಕ್ಕೆ ಕೊಡ್ಬೋದು, ತಪ್ಪಿಲ್ಲ. ದಕ್ಷಿಣ ಕೊಡ್ಬೋದು, ಉತ್ತರಕ್ಕೆ ಕೊಡಬಾರ್ದು ಅಂತ ಬುದ್ಧಿ ಇದೆಲ್ಲ ಬರುತ್ತೆ. ಉತ್ತರಾಭಿಮುಖ ಊಟ ಮಾಡಿಕೊಡ್ದು, ಮಲಗಲು ಕೊಡ್ದು ಊಟ ಮಾಡಿಕೊಡ್ದು ಅಂತ ಹೇಳ್ತಾರೆ. ದಕ್ಷಿಣಕ್ಕೆ ಊಟಕ್ಕೆ ದಕ್ಷಿಣ ನಿಷಿದ್ಧ ಅಲ್ಲ, ಅದು ಪಿತೃ ಕಾರ್ಯಕ್ಕೂ ದಕ್ಷಿಣ ಭಾರಿ ಶ್ರೇಷ್ಠ. ಬ್ರಾಹ್ಮಣರು ಹೇಗೆ ಕೊಡಿಸಿರ್ಬೇಕು ಯಾವಾಗಲೂ ದಕ್ಷಿಣಾಭಿಮುಖ ಮಾಡಿ, ಇವರು ಮಾಡೋದು ಕೂಡ ದಕ್ಷಿಣಾಭಿಮುಖವಾಗಿ ಮಾಡಬೇಕು. ಆಚಮನೆ ಮಾಡೋಕ್ಕಾರೆ ಮತ್ತೆ ಇರಬೇಕು ಈ ಕಡೆಗೆ, ಅಲ್ಲಿ ಮಾಡೋಗಿಲ್ಲ. ಏನ ಯಾವುದಕ್ಕೆ, ಅದು ಶ್ರೇಷ್ಠ, ಕರೆಕ್ಟು. ಅದನ್ನೇ ಅದು ಆಗದೆ ಹೋದರೆ ನಾವು ಕೂತಿದ್ದೇವಲ್ಲ, ಎದುರಿಗಿರೋದೇ ಪೂರ್ವ ಗೊತ್ತೆ ಅಷ್ಟೇ. ನೀವು ಸಮಾರಂಭಕ್ಕೆ ಹೋದಾಗ ಎಲೆ ಸಿಗೋದೆ ಕಷ್ಟ, ಪೂರ್ವ ದಕ್ಷಿಣ ನೋಡ್ಕೊಳ್ಬಿಟ್ಟು ಊಟದ ಉಪವಾಸ ಬಿಡ್ಬೇಕಾಗ, ಎದುರಿಗದೆ ಪೂರ್ವ ಅಂತ ಹೇಳ್ಕೊಟ್ರೆ ಆಯ್ತು, ಎಲ್ಲಿ ಸಿಕ್ಕರ ಅಲ್ಲೇ. ತದಜ್ಞಾಮವಾಪ್ಯಾಥ ತಾಳತ್ರಯ ಕರೋ ದ್ವಿಜಃ ಕಪಾಟ ದ್ವಯ ಮುನ್ಮೀಲ್ಯ. ಇಷ್ಟು ಮಾಡಿ ಎರಡು ಬಾಗಿಲು ತೆಗಿಬೇಕು. ಓ, ಇದರಿಂದ ಬಾಗಿಲು ಎರಡು ಇರಬೇಕು ಅಂತ ಹೇಳಿದಾಗಾಯ್ತು. ಯಾಕೆ, ಜಯ ವಿಜಯ, ಒಂದು ಕಡೆ ಜಯ ಒಂದು ಕಡೆ ವಿಜಯ ಇರೋದ್ರಿಂದಾಗಿನೆ ನಾಲ್ಕು ಬಾಗಿಲು, ಒಂದೊಂದು ಬಾಗಿಲು ಎರಡೆರಡು, ಒಂದರಲ್ಲಿ ಎರಡೆರಡು ಬಾಗಿಲು ಇರುತ್ತೆ. ಅದಕ್ಕೆ ಎರಡು ಬಾಗಿಲನ್ನು ಹೀಗೆ ತೆಗಿಬೇಕು. ಕಪಾಟ ದ್ವಯ ಮುನ್ಮೀಲ್ಯ ವಿಷೇತ್ ರಕ್ಷಾಂಗ್ರಿ ಆಗಿಬಿಟ್ಟಿದೆ. ದಕ್ಷಾಂಗ್ರಿ ಪೂರ್ವಕಂ ಇರಬೇಕು, ತಪ್ಪಾಗಿದೆ. ದಕ್ಷಾಂಗ್ರಿ ಅಂದ್ರೆ ಏನು, ಬಲಗಾಲು ಹೊರಗಿಟ್ಟು ಹೋಗು. ದಕ್ಷಿಣಾಂಗಿ ಪುರಸ್ಕೃತ ಪದ್ಯಮಾನ ಎಲ್ಲ ಬರೀತಾರೆ ಪದ್ಯಮಾನದಲ್ಲಿ ಟೀಕಾರ. ಅಂದರೆ ಹೌದು, ಯಾವಾಗಲೂ ಬಲಗಡೆಯಿಂದ ಹೋಗಿ, ಬಲಗಡೆಯಿಂದ ಪ್ರವೇಶ. ದಕ್ಷಾಂಗ್ರಿ ಪೂರ್ವಕಂ, ಎಷ್ಟು ತಪ್ಪುಗಳು ಎಲ್ಲ ತಿಳ್ಕೋಬೇಕು ಅವರು. ಅಗ್ನಿನಾಗ್ನಿ ಸಮಿಧ್ಯತೆ, ನೆಕ್ಸ್ಟ್ ಗಮನ ಯಾವುದು ಕೊಡಬೇಕೀಗ, ದೀಪ ನೋಡಬೇಕು. ಫಸ್ಟ್ ದೀಪ ನೋಡಬೇಕು, ದೀಪ ಸರಿಯಾಗಿರಲೇಬೇಕು. ದೀಪ ದಕ್ಷಿಣಾಂಗ್ರಿಂ ಪುರಸ್ಕೃತ್ಯ, ಬಲಗಾಲ ಇಟ್ಬಿಟ್ಟು ದೀಪಂ ಪ್ರಜ್ವಾಲಯ. ಆಗಲೇ ಅವ್ರ ದೀಪ ಸ್ವಲ್ಪ ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಫಸ್ಟ್ ಏನು ಮಾಡಬೇಕು, ಅದನ್ನು ದೊಡ್ಡದು ಮಾಡಬೇಕು. ಕುಡಿ ತೆಗೆದ ತಕ್ಷಣ ದೊಡ್ಡದಾಗಿಬಿಡುತ್ತೆ. ಅವಳು ಬೆಳಗ್ಗೆ ಪೂಜೆ ಮಾಡೋ ಸುಲಭ. ತತ್ಫಲಂ ಶ್ರೀ ನೃಸಿಂಹ ಪುರಾಣಿ. ಇಷ್ಟು ಮಾಡೋದಕ್ಕೆ ಫಲ, ಮತ್ತೆ ಒಂದೊಂದಕ್ಕೆ ಫಲ, ಇಡೀ ಕಾರ್ಯಕ್ಕೊಂದು ಫಲ. ಅದು ಖಂಡ ಅಖಂಡ, ಖಂಡ ಫಲ, ಅಷ್ಟಷ್ಟಕ್ಕೆ ಫಲ ಇದೆ. ಅದರಿಂದ ಅಷ್ಟು ಪೂಜೆ ಮಾಡಿದ, ಯಾವುದೋ ಕಾರಣಕ್ಕೆ ಮುಂದೆ ಪೂಜೆ ಮಾಡೋಕ್ಕಾಗಲಿಲ್ಲ, ಬಿಟ್ಟು ಹೋಗಿಬಿಟ್ಟ. ಅಷ್ಟು ಕೌಂಟ್ ಆಗಿರುತ್ತೆ ಆಗಲೇ, ಅಷ್ಟು ಫಲ ಕ್ರೆಡಿಟ್ ಆಗಿಬಿಟ್ಟು ಆನ್ಲೈನ್ ಕ್ರೆಡಿಟ್ ಆಗೋಗ್ಬಿಟ್ಟಿರುತ್ತೆ ಆಗಲೇ, ವಾಪಸ್ ಹೋಗೋದಿಲ್ಲ. ಪೂರ್ತಿ ಮಾಡೋ ಶ್ರೇಷ್ಠ. ಮತ್ತೆ ಆರೋಗ್ಯ ಬಿಟ್ಟು ಆರಿಸ್ಬಾರ್ದು, ಅದಕ್ಕೆ ನಂದಾದೀಪ ಅಂತ ಯಾವಾಗಲೂ ಬಿಡಿಸಿರ್ಬೇಕು. ಹ್ಞೂ, ಅದಕ್ಕೆ ಬೆಳಿಗ್ಗೆ ಹತ್ತಷ್ಟ ದೇವರು ನೋಡಬೇಕು ಒಂದ್ಸಲ. ನೋಡಿಬಿಟ್ಟು ಅಲ್ಲಿ ದೀಪ ಇಲ್ದಾರೆ ಹಚ್ಚಿಟ್ಟು ಸರಿ ಮಾಡ್ಕೋಬೇಕು. ಅಲ್ಲಿ ಮಡಿಯಲ್ಲಿದ್ದಾಗ ಅಲ್ಲಿ ಹೋಗಬಾರ್ದು, ಬೇರೆ ಹಚ್ಚಿಟ್ಕೊಂಬಿಟ್ಟು ಆಮೇಲೆ ಅಲ್ಲಿ ತೊಗೊಂಡು ಹೋಗ್ಬೇಕು. ಮೊದಲು ಹಚ್ಚಿಟ್ಕೊಂಡ್ಬಿಡ್ಬೇಕು, ಆಮೇಲೆ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಹಾಗೆ ದೇವ್ರ ಮನೆ ಎಂಟರ್ ಆಗಬಾರ್ದು, ಗೊತ್ತಾಯ್ತಾ? ಆದಷ್ಟು ಆರಿಸ್ತಂತೆ ನೋಡ್ಕೋಬೇಕಾದ ಪಕ್ಷ ಅದು ಡೈರೆಕ್ಟ್ ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು. ತುಳಸಿ ಕಷ್ಟನೇ ಆಗಬೇಕು, ಅದಕ್ಕೆ ತುಳಸಿ ಕಷ್ಟದ ಹಚ್ಚಿದ್ರೆ ಶ್ರೇಷ್ಠ. ಆರದಂತೆ ನೋಡ್ಕೊಳೋದು ಆಲ್ಟ್ ಅದು. ಅದಕ್ಕೆ ಮನೇಲಿ ಯಾವಾಗಲೂ ಒಬ್ರು ಇರಬೇಕು ಅಂತ ಕೇಳಿದರೆ ಹಿಂದೆ ಏನಾಗಿತ್ತು ಅಂದರೆ ಅಗ್ನಿಹೋತ್ರ ಅದೇ ಆರಬಾರ್ದು ಆ ರೀತಿ ನೋಡ್ತಾ ಇದ್ರು. ಕೊನೆ ದೇವ್ರ ದೀಪ ಕೂಡ ಆರದಂತೆ ನೋಡ್ಕೊಂಡು ಬರದೆ ಹೋದರೆ ಮನೆ ಏನಾಗುತ್ತಾಗ? ಬರೀ ಅಮಂಗಳ ಎಂದ ಹಾಗಿರ್ಬಾರ್ದು. ದೇವ್ರ ದೀಪ ಯಾವಾಗ ಇವತ್ತು 100 ರೂಪಾಯಿ 90 ಪಾಲ್ ಮನೇಲಿ ದೇವ್ರ ದೀಪ ಹಚ್ಚಿರೋ ಅಭ್ಯಾಸನೇ ಇಟ್ಟಿಲ್ಲ. ಇಟ್ಟು ಇರ್ತಾರೆ, ಆಮೇಲೆ ಬೂದಿ ಕಡ್ಡಿ ಆರಿಸ್ತಾ ಆರಿಸಿ 3 ದಿವಸಕ್ಕೆ ಬರುತ್ತೆ ಅಂತ ಆಫ್ ಮಾಡೋ ಪೈಕಿ ಅವರು ಮಾಡಬಾರ್ದು. ಹಾಗಲ್ಲ, ಪೂರ್ತಿ ಉರಿಬೇಕು. ಸರಿಯಾಗಿಟ್ಟರೆ 24 ತಾಸು ಇರುತ್ತದೆ. ಸರಿಯಾಗಿ ಎಳೆಬತ್ತಿ ಹಾಗೆ ಈ ಬತ್ತಿಗೆ ಇರೋಲ್ಲ 24 ತಾಸು ಇದ್ದುಬಿಟ್ಟು, ಕರೆಕ್ಟಾಗಿ 24 ಅವರ್ಸ್ ಏನಾಗಲ್ಲ. ಆಮೇಲೆ ಕುಡಿತೆ ಸರಿ ಮಾಡಿಬಿಟ್ರೆ ಮತ್ತೆ ಉರಿಯುತ್ತೆ. ಹಾಗೆ ಅದು ಆರಿಸ್ಬೇಕಾದ್ರೆ ದೇವ್ರ ದೀಪನ ಕುಡಿ ತೆಗಬೇಕಾದ್ರೆ ಆರಿಸ್ಬಿಡ್ತಾರೆ ಕೆಲವರು. ಆರಿಸಿ ಅದು ಉಪಯೋಗ ನೀವು ಆಧಾರದ ತೇವ ತಾವೇ ಮಾಡಿದ ಕೆಲಸ, ತಾವೇ ಆರಿಸ್ದಾಗ ತಾವೇ ಅರಿಸ್ ದೇಶ ಕೊಡೋದ್ರೆ ಕೊಂದಾಗಿ ಕೊಡೋದಾಗತ್ತೆ. ಆಮೇಲೆ ಆ ರೀತಿ ಮಾಡ್ಬೇಕು. ಏನು ಮಾಡ್ಬೇಕು ಅದಕ್ಕೆ? ಅಲ್ಲ ಅಲ್ಲ, ಬೇರೆದಕ್ಕೆ ಹಚ್ಚಿಡ್ಬೇಕು ಫಸ್ಟು. ಬೇರೆದಕ್ಕೆ ಹಚ್ಚಿಟ್ಬಿಟ್ಟು ಎರಡು ಬತ್ತಿ ಅಲ್ಲೇ ಇಟ್ಕೊಂಡು ಅದು ಬೇರೆದ ಹಚ್ಚಿಟ್ಬಿಡಿ ಅದಕ್ಕೆ, ಅದೇ ಅಗ್ನಿ ಆಗಬೇಕು, ಬೇರೆ ಅಲ್ಲ. ಆಮೇಲೆ ಅದು ಮಾಡಿ ಬತ್ತಿ ಇದ್ರೆ ನಾವು ಹಚ್ಚಬೇಕು. ಅವಾಗ ಏನಾಯ್ತು? ಅದು ಪ್ರವಾಹ ಕಂಟಿನ್ಯೂ ಆಗುತ್ತೆ. ಇಲ್ಲ ಡೀಲಿಂಕ್ ಆಗಬಾರ್ದು. ತುಂಬ ಜನದ ಮನೆ ಹಚ್ಚಿದ್ರೆ ತಾನೆ ಡೀಲಿಂಕ್ ಆಗೋದು. ಹಚ್ಚಿ ಆಮೇಲೆ ಇದು ಮಾಡಬೇಕು. ಅದು ಅದೊಂದು ಅದು ನೋಡೋದೇ ಒಂದು ಪುಣ್ಯದ ಕೆಲಸ. ದೇವ್ರ ದೀಪ ಯಾವಾಗಲೂ ಉರಿತಾ ಇದ್ದರೆ ಏನಿರುತ್ತೆ? ದೀಪ ಸಂಯೋಜನ ಜ್ಞಾನಂ ಪುತ್ರ ಲಾಭವೋ ಹೋಗೇತಿರ್ಬೋ. ಅದರಿಂದ ಎರಡು ಉಪಯೋಗ. ಫಸ್ಟು ಜ್ಞಾನ ಪ್ರವಾಹ ಯಾವಾಗಲೂ ಹಾಗೆ ಇರುತ್ತೆ. ದೇವ್ರನ್ನ ದೀಪ ಹಚ್ಚಿಟ್ರೆ ದಡ್ರು ಬುದ್ಧಿವಂತರಾಗ್ತಾರೆ, ಜ್ಞಾನ ಕೊಡ್ತಾನೆ. ಮತ್ತು ಮನೆಗೆ ಮಕ್ಕಳು ಸರಿಯಾಗಿರ್ತಾರೆ. ಯಾಕೆ ಮಗನ ಏನಂತ ಕರೀತಾರೆ ಅದಕ್ಕೇ? ಸುಪುತ್ರ ಕುಲದೀಪಕ. ಮನೆಗೆ ದೀಪ ಇದ್ದಾಗೆ, ಮನೆಗೆ ದೀಪ ಇರ್ಬಂತ ಮಗ ಇರಬೇಕಾದ್ರೆ ದೇವ್ರನ್ನ ದೀಪ ಉರಿತಿದ್ರೆ ಇವನಿಗೆ ಬುದ್ಧಿ ಸರಿಯಾಗಿರುತ್ತೆ ಅಂತ ಅರ್ಥ. ಇವ್ರು ಹಚ್ಚಲಿಕ್ಕೆ ಇವ್ರ ಬುದ್ಧಿ ಸರಿ ಇರಬೇಕು ಫಸ್ಟು. ಅವಾಗ ಅವ ಏನಾಗುತ್ತೆ? ಅವನ ಬುದ್ಧಿ ಸರಿ ಇಲ್ಲ, ಕಣ್ಕುಲ ಆಗುತ್ತೆ. ಇವೆಲ್ಲ ಸಿಂಪಲ್. ಅದು ಹಿಂದೆಲ್ಲ ಆ ಪದ್ಧತಿ ಇತ್ತು. ಮನೆಯಿಂದ ಬಿಟ್ಟು ಹೋಗೋ ದೇವ್ರ ದೀಪ ಫಸ್ಟ್ ನೋಡ್ತಾ ಇದ್ರು, ದೇವ್ರ ದೀಪ ಸರಿ ಇದೆಯೋ ಇಲ್ವೋ ಎಕ್ಸ್ಪ್ರೆಸ್ ಸರಿ ಮಾಡ್ಕೊಂಡು ಅವ್ರು ಹೊಡ್ತಾ ಇದ್ರು. ಅದು ಉರಿತಾ ಇದ್ರೆ ಕೆಲಸ ಆಗುತ್ತೆ ಅಂತ ಅರ್ಥ. ಅದಕ್ಕೆ ಏನಾಗಲ್ಲ. ಒಳ್ಳೆ ಅದು ಕೆಡ್ಲಕ್ಕೆ ಎರಡು ಕಾರಣ. ಒಳ್ಳೆ ಎಣ್ಣೆ ಎಣ್ಣೆ ಆಗಬೇಕು. ಒಳ್ಳೆ ಇಲ್ಲೇ ಇಲ್ಲ, ಇದು ಆಗೋದಿಲ್ಲ. ಸರಿಯಾಗಿ ಪ್ಯೂರ್ ಇದ್ರೆ ಆಗಲ್ಲ, ಮಿಕ್ಸ್ ಮಾಡಿರ್ತಾರೆ. ಸರಿಯಾಗಿ ಮಾಡಿದರೆ ಕೂರ್ಗಟ್ಟ ಎಳ್ಳೆಣ್ಣೆ ಬೆಸ್ಟ್. ಅದಕ್ಕೆ ಎಳ್ಳೆಣ್ಣೆನೇ ಭಾರಿ ಚೆನ್ನಾಗಿರೋದು. ಇಲ್ಲ ಇಲ್ಲ, ಅದೇನು ಆಗೋದಿಲ್ಲ. ಸಾಮಾನ್ಯ ಮಿಕ್ಸ್ ಮಾಡಿರ್ತಾರೆ. ಆ ರೀತಿ ನೋಡಿ ಮತ್ತೆ ಮತ್ತೆ ಕುಡಿಗಟ್ಟತ್ತೆ ಅಂತ ಹೇಳಿದರೆ ಎಣ್ಣೆ ಸರಿ ಇಲ್ಲ ಅಂತಲೇ ಅರ್ಥ. ಎಣ್ಣೆಯಲ್ಲೇ ದೋಷ ಇರೋದು. ಆಗಲ್ಲ, ಅದೇನು ಪ್ಯೂರ್ ಇದ್ರೆ ಹಾಗೆ ಗುರಿ ಚೆನ್ನಾಗಿ ಗುರಿ. ಘೃತೇನ ಚಾಥ ತೈಲೇನ ದೀಪ ಏನ ನೀವು ಹೇಳೋ ಹೊತ್ತಿ ಚೇಂಜ್ ಆಗಿಬಿಟ್ಟಿರುತ್ತೆ ಅಷ್ಟೊತ್ತಿಗೆ. 1780 ಬಿಟ್ಟಿರುತ್ತ ಅದನ್ನ ಹೇಳೋದಕ್ಕೆ ಬರೋದೇ ಇಲ್ಲ. ಈಗ ಬೆಲೆ ನೋಡಿಬಿಟ್ರೆ ಹಿಂದಿನ ಕಾಲ ಬೇರೆ ಇವರಿಗೆ ಇದು ಬರುತ್ತೆ. ಅಲ್ಲಿ ಕೇಳಿದ್ದೀರಿ ರಿಪ್ಪ ಆ್ಯಂಡ್ ವಿಂಕಲ್ ಕತೆ ಕೇಳಿದ್ದೀರಲ್ಲ. ಅವನು ಎಂದೋ ಮರಗಿರ್ತಾನೆ, ಎದ್ದು ಬರ್ತಾನೆ, ಅವನಿಗೆ ಗಾಬರಿ ಆಗಿಬಿಡುತ್ತವನು. ಎರಡು ಜನಗಳೆಲ್ಲ ಚೇಂಜ್ ಆಗಿಬಿಟ್ಟಿರ್ತಾರೆ, ಇದು ಚೇಂಜ್ ಆಗಿಬಿಡುತ್ತೆ. ಇವತ್ತು ಹಾಗೇನೆ ಏನಾದ್ರು ಒಂದು 20 ವರ್ಷದ ಮೇಲೆ ಇವತ್ತು ಎದ್ದು ಬಿಟ್ಟರೆ ರೇಟ್ಗಳು ಸತ್ತೆ ಹೋಗಿಬಿಡ್ತಾನೆ ಅವನು. ಇಲ್ಲಿ ಸಂಬಂಧನೇ ಇಲ್ಲ ಆಗ. ಎಷ್ಟು ವ್ಯಾಲ್ಯೂ ಇತ್ತಾಗ ಅವತ್ತಿನ ಸುಮಾರು, ಇವತ್ತು 1944 1 ರೂಪಾಯಿ, ಇವತ್ತು ಎಷ್ಟಾಗುತ್ತೆ? ಸುಮಾರು 5,000-6,000 ರೂಪಾಯಿ ಆಗುತ್ತೆ 1 ರೂಪಾಯಿ. ಅಷ್ಟು ಬೆಲೆ ಇರ್ತಿತ್ತು ಅದಕ್ಕೆ. ಈಗ ಅದೇನು ಲೆಕ್ಕನೇ, ಲಕ್ಷಗಳನ್ನು ಹಾಕ್ಬೋದು. ಹಿಂದಿನ ಕಾಲ ಲಕ್ಷ ಅಂದರೆ ಊರಿನ ಬ್ಯಾಂಕ್ನಲ್ಲಿ 100 ರೂಪಾಯಿ ನೋಟ್ ಇರ್ತಿರಲಿಲ್ಲ ಗೊತ್ತಾ? ಹಳ್ಳಿ ಸಣ್ಣ ಸಣ್ಣ ಬ್ಯಾಂಕಲ್ಲಿ, ಟೌನ್ ಬ್ಯಾಂಕ್ಗಳಲ್ಲೆಲ್ಲ 100 ರೂಪಾಯಿ ನೋಟ್ ಸಿಗ್ತಿರಲಿಲ್ಲ. ಹೇಳಿದ್ದಲ್ಲ, 1 ರೂಪಾಯಿ ಇದ್ದ ಬ್ಯಾಂಕಲ್ಲಿ ಇಡ್ತಿದ್ದೆ. ಇದು ಓದ್ಬೇಕಾದ್ರೆ ಬಿ ಎ ಓದ್ಬೇಕು. 1 ರೂಪಾಯಿ ಇದ್ದ ಬ್ಯಾಂಕಲ್ಲಿ ಇಡ್ತಿದ್ದೆ. ಎಲ್ಲ ಯಾರು ಹೊಡ್ಕೊಂಡು ಹೋಗ್ಬಿಟ್ರೆ ಕರ್ತ ಅಂತ ಎಲ್ಲರೂ ಡ್ರಾ ಮಾಡೋದು. 50 ಪೈಸೆ ಡ್ರಾ ಮಾಡೋದು ಆ ಕಾಲ. ಅಷ್ಟು ಬೆಲೆ ಇತ್ತು ದುಡ್ಡಿಗೆಲ್ಲ. ಆಗ 10 ರೂಪಾಯಿ ಇಟ್ಟರೆ ಸಾಧ್ಯನೇ ಇರಲಿಕ್ಕೆ ಸಾಧ್ಯ ಇಲ್ಲ. 100 ರೂಪಾಯಿ ನೋಟ್ ಇಡೀ ಊರಲ್ಲೇ ಸಿಗ್ತಿರಲಿಲ್ಲ ಅಂತ ಕಾಲ ಇರ್ತಿತ್ತು. ಇಟ್ಕೊಂಡ್ರೆ ಭಾರಿ ಶ್ರೀಮಂತ. ಇವು ಹಸಿರು ನೋಟ್ ಉಪಯೋಗಿಸ್ತಾರೆ ಅವರು ಅಂತೇಳಿ ಹಸಿರು ನೋಟ್ ಅಂತ ಕರೀತಾರೆ. ಹಸಿರು ನೋಟಿನ ಮನುಷ್ಯ ಆತ ಅಂದರೆ ಭಾರಿ ಶ್ರೀಮಂತ ಅಂತ ಕಾಲ ಇತ್ತು. ಈಗ ಅದೆಲ್ಲ ಇಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ಜಂಪ್ ಆಗ್ಬೇಕಾದ್ರೆ ಯಾವುದೋ ಮನೆ ಕೇಳ್ತಾನೆ ಅಂತ ತಿಳ್ಕೊಳ್ಳಿ. 5 ಕೋಟಿ ಹೇಳ್ತಾರೆ. ನೀವು ಎಲ್ಲಿಂದ ಶುರು ಮಾಡ್ತೀರಿ ಈಗ ಕೇಳಬೇಕಾದ್ರೆ? ರೂಪಾಯಿಗಟ್ಟೆ ಇಳಿಸೋದಿಲ್ಲ, ಲಕ್ಷಗಟ್ಟೆ ಇಳಿಸ್ತಾರೆ. 4 ವರೆ ಹಾಗೆ ಸರ್ ಮಾಡಿ 4-5 ಆ ಥರ ಕೇಳ್ತಾರೆ ಹೊರತು. ನೆಕ್ಸ್ಟ್ ಸ್ಟೆಪ್ ಅಂತ ಕೇಳಿದರೆ 10-20 ವರ್ಷ ಗ್ಯಾಪ್ ಇರ್ತದೆ ಕೇಳಬೇಕಾದ್ರೆ. ಹಿಂದಿನ ಕಾಲಕ್ಕೆ 10-20 ಮನೆ ಬರ್ತಿದ್ರು ಅದರೊಳಗೆ. ಆ ಕಾಲ ವ್ಯಾಲ್ಯೂ ಹೆಚ್ಚಕ್ಕಾಗಿರುತ್ತೆ. ಆದ್ದರಿಂದ ನೀವು ಆ ರೇಟ್ ನೋಡ್ಬಿಟ್ಕೊಂಡು ನೀವು ಅಂಗಡಿಗೆ ಹೋದರೆ ಹೋಗಿಲ್ಲ. ಹಿಂದಿನ ದಿವಸ ರೇಟ್ ಇವತ್ತು ಇರೋದಿಲ್ಲ. ಏನಾ ಅದೇ ಹೇಳ್ತಾರೆ ನೋಡಿಗೆ, ಘೃತೇನ ಚಾತ ತೈಲೇನ. ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಇರಬೇಕು? ತುಪ್ಪದ್ದು. ಅದು ಕೂಡ ದೇಶಿ ಗೋವಾಗಬೇಕು. ಮತ್ತು ಫಸ್ಟಾಗಿ ಕಾಯಿ ಸಣ್ಣ ಫ್ರೆಶ್ ಆಗಿರಬೇಕು, ಹಳೆಯದಾಗಿರಬಾರ್ದು. ಘೃತೇನ ಚಾತ ಅದು ಇಲ್ಲದೆ ಏನಾಗಬೇಕು? ತೈಲೇನ. ದೀಪಂ ಯೋ ಜ್ವಾಳ ಏನ್ ದೀಪಂ ಯೋ ಜ್ವಾಳ ಏನ್ ನರಹ. ದೀಪವನ್ನು ಹಚ್ಚಿದ್ರೆ ಭಾರಿ ಪುಣ್ಯ. ವಿಷ್ಣುವೇ ವಿಧಿವದ್ ಭಕ್ತ್ಯ ತಸ್ಯ ಪುಣ್ಯ ಫಲಂ ಶೃಣು. ವಿಷ್ಣುವಿಗೆ ವಿದ್ಯುಕ್ತವಾಗಿ ರೀತಿ ಹಚ್ಚಿಟ್ರೆ, ಭಕ್ತಿಯಿಂದ ಹಚ್ಚಿಟ್ರೆ ಮೇರು ಮಂದರ ಮಾತ್ರೇಣ ಕೃತಃ ಪಾಪಸ್ಯ ರಾಶಯ. ಮೇರು ಪರ್ವತಷ್ಟು ಪಾಪ, ಮಂದ ಪರ್ವತಷ್ಟು ಪಾಪ. ಕಡೆ ಏನಾಗುತ್ತಂತೆ, ಹತ್ತಿರಲಿಕ್ಕೇನೆ ದಹಂತೆ. ಇಲ್ಲಿ ದೀಪ ಬತ್ತಿನ ಸುಡೋದಲ್ಲ, ನಮ್ಮ ಪಾಪನೇ ಸುಟ್ಟಾಗ್ತಿರುತ್ತೆ ಅಂತ ಹೇಳ್ತಾ. ನಮ್ಮ ಪಾಪ ಸುಟ್ಟಾಗೋ ಶಕ್ತಿ ಅದಕ್ಕಿದೆ. ಅದೆಲ್ಲ ದಿತ್ತು ದಿವಸದಲ್ಲಿ ಸುಖವಾಗಿ ಕೆಲಸ ಮಾಡ್ಬೋದು. ಅದು ಯಜಮಾನ ಹೇಳ್ತಾರೆ, ದೇವ್ರ ಮುಂದೆ ದೀಪ ಹಚ್ಚಿಬಿಡಿ ಸರಿ ಹೋಗುತ್ತೆ. ಅದು ಅಂತ ಸರಿಯಾಗಿದ್ದರೆ ಪ್ರಶ್ನೆಗಳು ಬರೋದೇ ಇಲ್ಲ. ಪಾಪಶರಾಶಯ ದಹ್ಯಂತೇನಾತ್ರ ಸಂದೇಹೋ ದೀಪದಾನ ಧರೇ ಸದಾ. ದೀಪ ಹಚ್ಚಿಡಿ, ದೀಪ ದಾನ ಮಾಡಿ. ಯಾತಕ್ಕೆ ಅದು ಹಚ್ಚಿಡ್ತಾ ಇದ್ರೆ ಏನಾಯ್ತು ಇವ್ರಿಗೀಗ, ಕರಿಷ್ಯೇ ಕಾರಯಿಷ್ಯೇ ಚ. ಆಯ್ತು, ತಾನು ಹಚ್ಚೋದು ಮರ್ತುಕೊಳ್ಳೋ ಹಚ್ತಾ ಇರ್ತಾರಲ್ಲ ಯಾವುದೋ ಕಾರಣಕ್ಕೆ. ಮತ್ತು ಹೆಚ್ಚಾದಷ್ಟು ಕೂಡ ಏನಾಗುತ್ತೆ, ಓದ್ಬೇಕಾದ್ರೆ ಹೆಚ್ಚು ಬೆಳಗ್ಬೇಕು. ಸಣ್ಣ ಮಲಗಬೇಕಾದ್ರೆ ಬೆಡ್ ಲೈಟ್ ಸಾಕು, ಓದ್ಬೇಕಾದ್ರೆ ಸಾಲದು, ಜಸ್ಟ್ ಬೇಕು. ಸೊ ಜ್ಞಾನವೃದ್ಧಿ, ದೀಪ ವೃದ್ಧಿ ಆದಷ್ಟು ಕೂಡ ಏನಾಗುತ್ತೆ ಅಲ್ಲಿಗೆ, ಪಾಪನಾಶ. ಪಾಪನಾಶವಾದ ತಕ್ಷಣ ಏನಾಗುತ್ತೆ, ಜ್ಞಾನ ಬರುತ್ತೆ. ಪಾಪನಾಶ ಪಾಪ ಕತ್ತಲಿದ್ದ ಹಾಗೆ, ಅದು ಹೋದ ತಕ್ಷಣ ಬೆಳಗ್ಗೆ ಬರಲೇಬೇಕಲ್ಲ ಹಾಗೆ. ನಿಮಿಷ ನಿಮಿಷಾರ್ಧಂ ವಾ ಘೃತ ದೀಪಂ ನಿವೇದಯೇತ್. ಅದು ಎಷ್ಟು ಪುಣ್ಯ ಗೊತ್ತಾ, ಪೂರ್ತಿ 24 hours ಇರೋದೇ ಒಂದು ಕಿರಲಿ. ಒಂದು ನಿಮಿಷನೋ ಅರ್ಧ ನಿಮಿಷನೋ ಉರಿದ್ರೂ ಕೂಡ ಕಲ್ಪಕೋಟಿ ಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ. ಸಾವಿರಾರು ಕಲ್ಪಗಳು ವಿಷ್ಣುಲೋಕದಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅರ್ಧ ಕ್ಷಣ ಒಂದು ಕ್ಷಣ ಹಚ್ಚಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಅಷ್ಟಕ್ಕೆ ಎಷ್ಟು ಮಹತ್ವ ಇದ್ದರೆ ಇನ್ನು ಪೂರ್ತಿ 24 hours ಸೂರ್ಯ ನೋಡಿ ಎಷ್ಟು ಪುಣ್ಯ ಬರುತ್ತಾಗ. ಅದು ದೊಡ್ಡ ವ್ರತ. ದೀಪಹರಣೇ ದೋಷ ಪುನಸ್ತ್ಯಃ ತಸ್ಮಾತ್ ಆಯತನೆ ವಿಷ್ಣೋ ದದ್ಯಾ ದೀಪಂ ಜಿಯೋತ್ತಮ ತಾನ್ ಪ್ರಬೋಧ್ಯ ಅತ್ರ ಹಿಂಸ್ಯಾತ್ತು ನವಾ ತೈಲ ವಿಯೋಜಿತಾನ್ ಕುರ್ವೀತ ದೀಪ ಹರ್ತಾ ಚ ಮುಗ್ಧಾಂಧೋ ಜಾಯತೆ ಜಡ ಆರೋಪಿತಂ ಪ್ರದೀಪಂಜೇ ನಯಂತಿ ಅನ್ಯತ್ರ ಮಂದಿರಾತ್ ಅಂಧಾಸ್ತೆ ತು ಭವಿಷ್ಯಂತಿ ಮುಗ್ಧಾ ವೈ ಜನ್ಮ ಜನ್ಮಸೂ. ತಸ್ಮಾದ್ ಆಯತೆನೇ ವಿಷ್ಣೋ ದದ್ಯಾ ದೀಪಂ ಜಯೋತ್ತಮ ತಾನ್ ಪ್ರಬೋಧ್ಯ ಅತ್ರ ಹಿಂಸ್ಯಾತ್ತು ನವ ತೈಲ ವಿಯೋಜಿತಾನ್. ಆ ರೀತಿ ಹಚ್ಚಿದ ಮೇಲೆ ಅದಕ್ಕೇನು ಮಾಡಬೇಕೊಡೋದು, ಎಣ್ಣೆ ಹಾಕ್ತಾ ಇರೋದು, ಎಣ್ಣೆ ಸರಿಯಾಗಿ ಹಾಕ್ತಾ ಇರೋದು ಎಲ್ಲ ಮಾಡಿಕೊಡೋದು, ಭಾರಿ ತಪ್ಪಾಗುತ್ತೆ. ಕುರುವೀತ ಎಂದು ಎಣ್ಣೆ ಕಡಿಮೆ ಆಗದಂತೆ, ಕುಡಿ ಕಟ್ಟದಂತೆ ನೋಡ್ಕೊಡ್ಬೇಕು, ಅದು ಕರ್ತವ್ಯ. ಕುರುವಿ ದೇವ್ರ ಮನೆಗೆ ಹೋದ ಕಡೆ ಹೋದಾಗೆಲ್ಲ ದೀಪ ಅಬ್ಸರ್ವ್ ಮಾಡ್ತಿರ್ಬೇಕು, ಯಾವಾಗಲೂ ಸರಿಯಾಗಿ ಉರಿತಾ ಇದೆಯೋ ಇಲ್ವೋ ಅಂತೇಳಿ. ಕುರುವೀತ ದೀಪ ಹರ್ತಾಚ ಯಾವನು ದೀಪವನ್ನು ಕದೀತಾನೋ, ದೇವ್ರನ್ನ ದೀಪ ಹಚ್ಚಿಟ್ಟ ದೀಪವನ್ನು ಕದೀತಾನೋ, ಅವನು ಮುಗ್ಧಾಂಧೋ ಜಾಯತೆ ಜಡಹ, ಅವನು ದಡ್ಡನಾಗ್ತಾನೆ ಮತ್ತು ಕುರುಡನಾಗ್ತಾನೆ. ಕಣ್ಣು ಹೋಗೋದಕ್ಕೆ ಕಾರಣ ಅದು. ದೀಪವನ್ನು ಯಾರು ಹರಣ ಮಾಡ್ತಾರೋ ಅವರು ಕುರುಡರಾಗ್ತಾರೆ. ಆರೋಪಿತಂ ಪ್ರದೀಪಮ್ಮೇ ನಯತಿ ಅನ್ಯತ್ರ ಬೆಂದಿರ. ಏನ ಹರಣ ಕತ್ಕೊಂಡು ಹೋಗೋದು ದೀಪ, ಯಾಕೆ ಹಚ್ಚಿದ ದೀಪ ಕದಿಲಿಕ್ಕೆ ಏನಂತೆ? ನಿಮ್ಮ ಮಠಗಳಲ್ಲಿ ದೊಡ್ಡ ದೇವಸ್ಥಾನದಲ್ಲಿ ಹಚ್ಚಿಡಿ ನೋಡೋಣ, ಪ್ರದರ್ಶನ ಮಾಡ್ತಿರ್ತಾರೆ. ಭತ್ತ ಒಂದು ದೀಪ ಹತ್ತಿಟ್ಟು ಅವ್ರು ತೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ ಅಲ್ಲ ಕೂಡ. ಗೊತ್ತಾಯ್ತಾ, ಹಿಂದಿನ ಕಾಲ ಹಾಗಿರ್ತಿತ್ತು. ಹಿಂದಿನ ಕಾಲಕ್ಕೆಲ್ಲ ಅರವಟ್ಟಿಗೆ ಅಂತ ಇಡ್ತಿದ್ರು ಮನೆ ಮುಂದೆ, ಲೋಟ ಕೊಡ ಎಲ್ಲ ಇಡ್ತಿದ್ರು. ಇವತ್ತಿಟ್ಟರೆ ಕೊಡ ಹೋಗ ಎರಡು ಇರೋದಿಲ್ಲ, ಒಂದು 5 minutes ಗೊತ್ತೋಗ್ಬಿಟ್ಟಿರ್ತಾರೆ. ಹಿಂದೆ ಅಷ್ಟು ಒಂಥರ ಜೀತ ಡಿಸಿಪ್ಲಿನ್ ಇರ್ತಿತ್ತು, ಯಾರು ಅದನ್ನು ಇದು ಮಾಡ್ತಿರಲಿಲ್ಲ. ಪ್ಲಾಸ್ಟಿಕ್ ಕಟ್ಟು ಬಿಡೋದಿಲ್ಲ, ಆ ರೀತಿ ಹೊತ್ಕೊಂಡೋಗ್ತಾರೆ. ಅದಕ್ಕೆ ಬರೀ ಕದಿಯೋದು ಇದರಲ್ಲೇ ಮನುಷ್ಯ ಬದುಕ್ತಿರೋದು, ಹಿಂದೆ ಆಗಿರ್ತಿರಲಿಲ್ಲ. ಏನಾದ್ರೆ ಸುಖವಾಗಿ ನಂಬ್ಕೊಂಡಿರ್ಬೋದಾಗಿತ್ತು. ಈ ಕದಿಯರು ಇರ್ತಾರೆ, ಕದ್ರೆ ಏನಾಗುತ್ತೆ ಹಾಗಾಗ್ತಾನೆ. ಯಾರೋ ಕುರುಡನ್ನು ನೋಡಿದರೆ ದೀಪ ಕದ್ದವನು ಅಂತ ಅರ್ಥ, ದೀಪ ಕದ್ದವನ ಕುರುಡು ಕಣ್ಣು ಕಣ್ಣು ಕಳ್ಕೊಂಡಿದ್ದಾನೆ ಅಂತ ಅರ್ಥ. ಯಾವುದು ಅದು ಮುಂದಿಂದ, ಅದು ಅದಲ್ಲ ಮುಂದಿಂದು, ಮುಂದಿಂದ ಹೇಳ್ತಾರೆ. ಅದು ಮುಗೀತು, ಇನ್ನೊಂದು ಹೇಳ್ತಾರೆ. ಆರೋಪಿತಂ ಪ್ರದೀಪಂಗೆ ನಯಂತಿ ಅನ್ಯತ್ರ ಮಂದಿರ. ಇನ್ನೊಬ್ಬನು ಏನು ಮಾಡ್ದ, ರಾತ್ರಿ ನೋಡ್ದ ದೇವ್ರ ದೀಪ ತೊಗೊಂಡ್ಬಾ ಇಲ್ಲಿ ಅಂತ ಹೇಳ್ದ, ತೊಗೊಂಡು ಕೆಲಸ ಬರ್ತೇವೆ ಹೋಗಿದ್ದು ಆಪೋಸಿಟ್. ತಪ್ಪದು, ದೇವ್ರ ಮಂದಿರ ದೀಪನ ಏನು ಮಾಡಿಕೊಡೋದು, ಶಿಫ್ಟ್ ಮಾಡೋಾಗಿಲ್ಲ, ಪ್ರತಿಷ್ಠಾಪಿತಿ ಅಲ್ಲೇ ಇರಬೇಕು. ಈ ಸೆಕೆಂಡ್ ಕೇಸ್ ಇದು. ಫಸ್ಟ್ ಕೇಸು ಕದಿಯವ್ರಿಗೆ ಹೇಳಿದ್ದು, ಇದು ಮನೆಯಲ್ಲೇ ಮಿಸ್ಯೂಸ್ ಮಾಡಬಾರ್ದು. ಹಗಲ ನಂದಾದೀಪದಂದದಿ ನಿಗಮ ವೇದ್ಯನ ಪೂಜಿಸೋದು, ದೀಪ ದೃಷ್ಟಾಂತನೇ ಕೊಡ್ತಾರೆ. ದೀಪ ದೇವ್ರ ಮಂದಿ ಯಾವಾಗಲೂ ಯಾವ ಗುರಿತಿರಬೇಕೋ, ದೀಪದಲ್ಲಿ ಎರಡಿದೆ, ಕತ್ಲೆ ನಾಶ ಮಾಡುತ್ತೆ ಬೆಳಕು ಕೊಡುತ್ತೆ. ಆ ಥರ ಜ್ಞಾನ ಇರಬೇಕು, ಮಿಥ್ಯಾಜ್ಞಾನ ಇರಬಾರ್ದು ಅನ್ನೋ ಸಂಕೇತ ಉಪಯೋಗಿಸಿಬಿಟ್ಟು. ಮತ್ತು ಫಲಾಪೇಕ್ಷೆ ಇಲ್ಲ, ದೇವ್ರೊಂದು ದೀಪ ಹಚ್ಚಿಡ್ಬೇಕಾದ್ರೆ ನಮ್ಮ ಬೆಳಕು ಬರಲಿ ಅಂತಿಲ್ಲ. ದೇವರಿಗೆ ಸೇವೆ ಅಂತ ಹಚ್ಚಿಡೋದ್ರೆ ನಮ್ಮ ಬೆಳಕಿಗೋಸ್ಕರ ಹಚ್ಚಿಡೋದಿಲ್ಲ. ಸೊ ಪ್ರತಿಫಲ ಕೇಳಬಾರ್ದು. ಕೈ ಮುಗಿದ 4 crore ಪುರುಷಾರ್ಥವನು ವೇಡದಲ್ಲಿ, ಯಾವ ಪುರುಷಾರ್ಥನೂ ಕೇಳಬಾರ್ದು. ಜಗದುದರ ಕೊಟ್ಟುದನ್ನು ಭುಂಜಿಸು ಮಗ ಮಡದಿ ಪ್ರಾಣೇಂದ್ರಿಯ ಆತ್ಮಾದಿಗಳು ಭಗವದ್ ಅಧೀನವೆಂದು ಅಡಿಗಡಿಗೆ ನೆನೆಯಿತು. ದೀಪದ ಎಕ್ಸಾಂಪಲ್ನಿಂದ ಕರ್ಮಯೋಗ ಹೇಗಿರಬೇಕು ಅಂತ ಹೇಳ್ತಾರೆ. ದೀಪದ ಎಕ್ಸಾಂಪಲ್ ಹೇಗಿರಬೇಕು ಅಂದರೆ, ದೀಪ ಉರಿತಿರಬೇಕು ಅಂದರೆ ಜ್ಞಾನಪೂರ್ವಕ ಕರ್ಮ ಮಾಡಬೇಕು, ಹೊರತು ತಿಳುವಳಿಕೆ ಇಲ್ಲದೆ ಕರ್ಮ ಮಾಡಿಕೊಡೋದು. ದೀಪದ ಬಗ್ಗೆ ಯಾವ ಎಚ್ಚರ ಬೇಕು, ಸುಟ್ಟು ಬಿಡುತ್ತೆ ಎಂಬ ಜ್ಞಾನ ಇರುತ್ತಲ್ಲ, ಜ್ಞಾನಪೂರ್ವಕ ಮಾಡಬೇಕು. ಯಾರ ಮುಂದೆ ಹೆಚ್ಚಿರ್ತೇವೆ ಜ್ಞಾನ ಇರಬೇಕು. ಮತ್ತು ಇನ್ನೇನಾಗಬೇಕದು, ನಮಗೆ ಬೆಳಕು ಅಂತ ಹೆಚ್ಚಿಡಬಾರ್ದು. ದೇವ್ರ ಮುಂದೆ ನಮ್ಮ ಜ್ಯೋತಿಯ ಕಾಣಿಕೆ ಹೊರತು ಬೇರೆ ಭಾವನೆ ಇರಬಾರ್ದು. ಯಾವುದೇ ಕರ್ಮ ಮಾಡಿದ್ರೂ ಕೂಡ ಪ್ರತಿಫಲ ಅಪೇಕ್ಷೆ ಇರಕೂಡುದು, ಎರಡು ತತ್ವ ಹೇಳುತ್ತೆ. ಆ ರೀತಿ ಇದ್ದಾಗ ಏನಾಯಿತು, ಕರ್ಮಯೋಗ ಆಗುತ್ತೆ. ಮಹಾಫಲೇಶು ಕದಾಚನ ಆಯತಾಭ್ಯಾಮ್, ಅದು 24 ಕಥೆಗಳು ಹೇಳ್ತಾರಲ್ಲ ಏಕಾಸ್ಕಂದದೊಳಗೆ, 24 ಟೋಕನ್ ಅಷ್ಟೇ ಬೇಕಾಷ್ಟೇ. ಮತ್ತೆ ದೀಪದ ಅಧ್ಯಾಯ ಬರುತ್ತೆ, ದೀಪದಿಂದ ಏನು ತಿಳ್ಕೊಬೋದು ಅಂದರೆ ಉತ್ತರ ಅದು. ಮೇ ಅದು ಬಂತಲ್ಲ, ಕೂರ್ಮದಿಂದ ಏನು ತಿಳ್ಕೊಬೋದು ಹೇಳಿದ್ರೆ ಭಗವದ್ಗೀತೆಯಲ್ಲಿ, ಅಲ್ಲಿ ಹೇಳಿದ್ರೆ 24 ಸೇರಿಲ್ಲ, ಕೂರ್ಮ ಹಾವೆಂದೇ ತಿಳ್ಕೊಂಡೆ ನಾನು, ಬೇಕಾದಾಗ ಹೊರಗಾಗತ್ತಂಗ ಬೇಡುವ ಕೂರ್ಮು ಅಂಗಾನೀವ ಸರ್ವಶಃ, ಬೇಕಾಷ್ಟು ತೊಗೊಳ್ಬೋದು. ಆ ಥರ ಕಂಡು ಕಂಡಿದ್ದು ಕೂಡ ಏನು ಒಂದು ತತ್ವ ಹೇಳದೇ ಇರತಕ್ಕ ಒಂದು ಮಾತಿದೆ ಆಯುರ್ವೇದದಲ್ಲಿ, ಔಷಧಿ ಅಲ್ಲದ ಮೂಲಿಕೆನೇ ಇಲ್ಲ. ಪ್ರತಿಯೊಂದು ಗಿಡದಲ್ಲಿ ಏನಿರುತ್ತೆ, ಒಂದು ಔಷಧಿ ಗುಣ ಇರುತ್ತೆ. ಅದೇ ರೀತಿಯೇ ತತ್ವ ಹೇಳದಿರೋ ವಸ್ತು ಜಗತ್ತಿನಲ್ಲೇ ಇಲ್ಲ. ಪ್ರತಿಯೊಂದು ಕಡೆ ಏನಿರುತ್ತೋ ಒಂದು ತತ್ವ ಇರುತ್ತೆ. ಆ ತತ್ವ ಇರೋದಕ್ಕೆ ಪರಮಾರ್ಥ ಕಲ್ಪನೆ ಮಾಡಿರೋದು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಸುಮ್ಮನೆ ನೋಡ್ಕೊತ ಹೋಗ್ಬಿಡ್ತೇವೆ. ಸರಿ ಯೋಚನೆ ಮಾಡ್ತಾ ಹೋದರೆ 24 ಸಾಂಕೇತಿಕ, ಪ್ರತಿಯೊಂದರ ಹಿಂದಿರೋ ತತ್ವ ಅರ್ಥ ಮಾಡಿಕೊಳ್ಳಿ ಅಂತ ಅರ್ಥ. ದೀಪದ ತತ್ವ ಇಲ್ಲಿ ಹೇಳಿದೆ. ಅಥ ಅಂಧಾಸ್ತೇತು ಭವಿಷ್ಯಂತಿ ಮುಗ್ಧಾವೈ ಜನ್ಮ ಜನ್ಮಸು. ದೀಪ ಕದ್ರೆ ಎಷ್ಟು ಪಾಪ ಬರುತ್ತೋ, ದೇವದೀಪ ಶಿಫ್ಟ್ ಮಾಡಿ ಬೇರೆ ಕಡೆ ಒಯ್ದರೂ ಕೂಡ ಪಾಪ ಬರುತ್ತೆ. ಅವನು ಕಳ್ಳ ಹೊತ್ಕೊಂಡು ಹೋದ, ಇವನು ಮನೆಯಲ್ಲೇ ಮಿಸ್ಯೂಸ್ ಮಾಡಿಕೊಂಡ, ಮಾಡಿಕೊಡ್ದು. ಅಥ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ದೇವ್ರನ್ನ ಪ್ರಾರ್ಥನೆ ಮಾಡ, ನಮ್ಮ ಕಡೆ ನೋಡು ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಆಯತಾಭ್ಯಾಂ ವಿಶಾಲವಾದ, ಎಷ್ಟು ವಿಶಾಲ ಅಂತ ಹೇಳಿದರೆ ಆಯತ ಎರಡು ಭಾಗ, ಒಂದು ಕಣ್ಣು ಅಗಲ ಇರೋದು, ಇನ್ನೊಂದು ಅಗಲ ತೆಗೆದು ನೋಡೋದು, ಎರಡೆರಡು. ಆಯತ ವಿಶಾಲ ಅಂತ ಎರಡು ಒಂದೇ ಅರ್ಥ. ಆದರೆ ದೊಡ್ಡ ಕಣ್ಣು ದೇವರ ಕಣ್ಣುಗಳು ಎಂಥವು, ಪುಂಡರೀಕಾಕ್ಷ ಜೊತೆ ವಿಶಾಲ. ನಮ್ಮ ಕಡೆಗೆ ದೃಷ್ಟಿ ಕೊಟ್ಟಾಗ ಏನಾಗುತ್ತದೆ, ವಿಶಾಲ ಕಾನ್ಸಂಟ್ರೇಟ್ ಆಗುತ್ತೆ. ಶೀತಲಾಭ್ಯಾಂ ತಣ್ಣಗಿರಬೇಕು, ಸಿಟ್ಟಿನಿಂದ ನೋಡಿದಾಗ ಹೇಗಿರುತ್ತದೆ, ನೋಡಿದ್ರೆ ಭಯ ಆಗುತ್ತೆ. ಶೀತಲಾಭ್ಯಾಂ ಶೀತಲ ಅಂದರೆ ತಣ್ಣಗಿರಬೇಕು ಅಂತ ಅರ್ಥ ಅಲ್ಲ, ಏನಾದ್ರು ಶಾಂತವಾಗಿರಬೇಕು ಅಂತ ಅರ್ಥ. ಕೃಪಾನಿಧೆ ಕರುಣಾಮೃತ ಪೂರ್ಣಾಭ್ಯಾಂ, ಕರುಣಾರಸ ಪೂರ್ಣಾಭ್ಯಾಂ ಒಂದು ಪಾಠ, ಕರುಣಾಪೂರ್ಣ ಕರುಣ ಅಮೃತ ಪೂರ್ಣಾಭ್ಯಾಂ ಕರುಣೆಯ ಅಮೃತದಿಂದ ಕೂಡಿದಂಥ ಲೋಚನಾಭ್ಯಾಂ ಎರಡು ಕಣ್ಣುಗಳಿಂದ ವಿಲೋಕಯ ನಮ್ಮನ್ನು ನೋಡು, ನಮ್ಮನ್ನು ವಿಶೇಷವಾಗಿ ನೋಡು, ಅನುಗ್ರಹ ಬುದ್ಧಿಯಿಂದ ನೋಡು ಅಂತ ಪ್ರಾರ್ಥನೆ. ಹಾಂ ಹೌದು, ಲೋಚನ ಅಂದರೆ ಕಣ್ಣು ತಾನೇ, ಎಷ್ಟು ಕಡೆ ಇದೆ ಅದು, ಎಲ್ಲಿದೆ ಲೋಚನಾನಾಮ್, ಎಲ್ಲಿ ಹಾಕಿದ್ದಾರೆ? ಹ್ಞೂ, ಇಲ್ಲ ಇಲ್ಲ, ತಪ್ಪದು ತಪ್ಪದು, ಲೋಚನಾಭ್ಯಾಮೇ ಸರಿ. ಇತಿಹಾಸ ಲೋಚನೆಭ್ಯ ಅಂತ ಬೇಕಾದ್ರೆ ಇರ್ಬೋದು, ಲೋಚನ ಆದರೆ ಲೋಚನಾನಾಮ್ ಇರಲಿಕ್ಕೆ ಸಾಧ್ಯ ಇಲ್ಲ. ಇತಿ ಸಂಪ್ರಾರ್ಥ್ಯ, ಈ ಪ್ರಾರ್ಥನೆ ಮಾಡಿ, ತತಃ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅನೇದನಂದವದ್ಭೂಮೌ ಕೃತಾಂಜಲಿ ಪುರಸ್ಸರಃ ಪ್ರಣಮ್ಯೋತ್ಥಾಯ ಕುರುವೀತ ಮಸ್ತಕೆ ಅಂಜಲಿ ಸಂಪುಟಂ. ಕೊನೆಯ ನಮಸ್ಕಾರ ಮಾಡಿ, ನಮಗೆ ಗೊತ್ತಿದೆ, ಬಂದು ನಮಸ್ಕಾರ ಮಾಡಿ ಕೂತ್ಕೊಂಡಿರ್ತೇವೆ. ಫಸ್ಟ್ ಒಂದು ನಮಸ್ಕಾರ ಹಾಕಿಬಿಡ್ಬೇಕು, ಯಾಕೆ ದೇವ್ರ ಪೂಜೆ ಶುರು ಮಾಡ್ತಾ ಇದ್ದೇನೆ, ಅಪ್ಪಣೆ ಕೊಡು ಅಂಥೇಳಿ ನಮಸ್ಕಾರ ಹಾಕಿ ನೋಡಿ. ಸಾಷ್ಟಾಂಗ ನಮಸ್ಕಾರ, ಪ್ರಣಮ್ಯ ಪ್ರಣಮ್ಯ ಉತ್ಥಾಯ ಕುರುವೀತ, ಹೇಗೆ ಪ್ರಣಾಮ ಮಾಡಬೇಕು, ಅನೇನ ದಂಡವದ್ ಭೂಮೌ, ದಂಡ ಹೇಗಿರುತ್ತೆ ಸ್ಟ್ರೇಟಾಗಿರುತ್ತೆ, ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತ ಅರ್ಥ. ಕೃತಾಂಜಲಿ ಪುರಸ್ಕಾರ, ಕೈ ಜೋಡಿಸ್ಕೊಂಡಿರಬೇಕು. ಪ್ರಣಮ್ಯ ಉತ್ಥಾಯ ನಮಸ್ಕಾರ ಹೇಳಬೇಕು. ಕುರುವೀತ ಮಸ್ತಕೆ ಅಂಜಲಿ ಸಂಪುಟ, ತಲೆ ಮೇಲೆ ಕೈ ಜೋಡಿಸ್ಕೊಂಡು ಇಟ್ಕೋಬೇಕು. ಹೀಗೆ ಅಪರಾಧ ಸಹಸ್ರ ನೀ ಕ್ರಿಯಂತೆ ಅಹರ್ನಿಶಮ್ಮಯ ತಾನೇ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ, ಈ ರೀತಿಯೆಲ್ಲ ಪ್ರಾರ್ಥನೆ ಮಾಡಬೇಕು. ಕೃತಾಂಜಲಿ ಪುಟೋ ಹುತ್ವಾ ವಿನಯಾನತ ಕಂಧರ ಮಾನಸಾನ್ ಅಯಾಚಿಕಾನ್ ದೋಷಾನ್ ಕಾಯಿಕಾನಪಿ ಸರ್ವತಾ ವೈಷ್ಣವ ದ್ವೇಷ ಹೇತು ಉನ್ಮೇ ಭಸ್ಮಸಾತ್ ಕುರು ಮಾಧವ ಇತಿ ಸ್ವದೋಷಾನ್ ವಿಜ್ಞಾಪ್ಯ ಕ್ಷಮಾಪ್ಯ ಚ ನಿರಮಾಪತಿಂ. ಅಲ್ಲಿಗಿರಲಿ, ನಾಳೆ ದಿವಸ ಆ ಶ್ಲೋಕದ ಅರ್ಥ ಮುಂದಿದ್ದಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ಆನದಾಯಿ.